ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸ ಶಿಕ್ಷಣಃ ದೈತೀರ್ಥಗತ ನಿರ್ಭಾಸತಾಂ ನೋ ಹೃದಂಬರೇ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿಕಲ ಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಮದಿಷ್ಟಾತ್ ಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹೈಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಬಸತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧಾಂತರವೆಯೇ ವೈಷ್ಣವೇಂದ್ರೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತದಯಾಳುವೇ. ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧೇಂದ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಗವದ್ಗೀತೆಯಲ್ಲಿ ಆಲ್ಮೋಸ್ಟ್ 2 ತಿಂಗಳು ಟೈಮ್ ಆಗೋಯ್ತು ಅಂತ ಕಾಣುತ್ತೆ. ಸೊ 3ನೇ ಅಧ್ಯಾಯದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಕಾಮ ಕ್ರೋಧಗಳ ಒಂದು ಪ್ರಭಾವ ಎಷ್ಟು, ಕಾಮೇಶ ಕ್ರೋಧ ಏಷ ರಜಗುಣ ಇತ್ಯಾದಿ ಶ್ಲೋಕಗಳಲ್ಲಿ ಮಹಾಶನ ಮಹಾಪಾಪ ವಿದ್ಯೇನಮಿ ವೈರಿಣಂ ಅಂತೇಳಿ ಅತ್ಯಂತ ಪ್ರಬಲವಾದಂತಹ ಕಾಮ ನಮ್ಮನ್ನು ತಡೆಯತ್ತೆ, ಎಷ್ಟೋ ಸಾಧನೆ ಮುಂದುವರೆಸೋದಕ್ಕೆ ಸಾಧ್ಯವಾಗದಂತೆ ಮಾಡುತ್ತೆ ಅಂತ ಇವೆಲ್ಲ ನೋಡಿದ್ದೀವಿ. ಆ ಕಾಮವು ನಮಗೆ ಹೇಗೆ ಆವರಿಸಿಕೊಂಡಿರುತ್ತೆ, ತ್ರಿವಿಧ ಜೀವರಾಶಿಗಳಲ್ಲಿ ಕೂಡ ಈ ಕಾಮದ ಪ್ರಭಾವ ಹೇಗಿರುತ್ತೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಆಚಾರ್ಯ ಹೇಳಿದ ಭಾಷೆ ತಾತ್ಪರ್ಯ ನೋಡಿದ್ವಿ, ಇವತ್ತು ವಿವೃತಿ ನೋಡೋಣ. ಧೂಮೇನಾವೃತೆ ವಹ್ನಿರ್ ಯಥಾದಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಂ ಅಂತೇಳಿ. ಇದಂ ತೇನ ಆವೃತಂ, ಇದು ತೇನ ತೇನ ಅದರಿಂದ, ಅದರಿಂದ ಅಂದ್ರೆ ಯಾವುದರಿಂದ, ಕಾಮದಿಂದ, ಕಾಮದಿಂದ. ಇದಂ ಇದಂ ಅಂದ್ರೆ ಏನು ಅಂತ ನೋಡೋಣ. ಇದಂ ಆವೃತಂ, ಇದು ಆವರಿಸಲ್ಪಟ್ಟಿದೆ. ಹಾಗೆ ಅಂತ ಹೇಳಿದ್ರೆ ಧೂಮೇನ ಆವ್ರಿಯತೆ ವಹ್ನಿ, ವಹ್ನಿ ಅಂದ್ರೆ ಬೆಂಕಿ, ಧೂಮ ಅಂದ್ರೆ ಹೊಗೆ. ಸೊ ಧೂಮ ಹೊಗೆಯಿಂದ ವಹ್ನಿ ಬೆಂಕಿ ಹೇಗೆ ಆದರೆ ಆವ್ರಿಯತೆ ಆವರಿಸಲ್ಪಟ್ಟಿದೋ, ಯಥಾ ಹೇಗೆ ಆದರೆ ಮಲೇನಚ ಮಾಲಿನ್ಯದಿಂದ, ಹೊಲೆಯಿಂದ, ಇಂಪ್ಯೂರಿಟೀಸಿಂದ, ಅದರಿಂದ ಹೇಗೆ ಆದರೆ ಆದರ್ಶ ಅಂದ್ರೆ ಕನ್ನಡಿ, ಮಿರರ್ ಅಂತೀವಲ್ವಾ, ಈ ಮಿರರು ಹೇಗೆ ಆದರೆ ಕನ್ನಡಿಯನ್ನು, ಹೇಗೆ ಆದರೆ ಈ ಮಲ, ಕೊಲೆ ಕೊಲೆ ಅಂತೀವಿ, ಕೊಲೆ ಇಂಪ್ಯೂರಿಟೀಸ್, ಈ ಕೊಲೆ ಕೊಲೆ ಆ ಮಿರರ್ ಮೇಲೆ ಹಚ್ಚಿದ್ರೆ, ಮಣ್ಣ ಹಚ್ಚಿದ್ರೆ ಮಿರರ್ ಮೇಲೆ, ಆ ಕನ್ನಡಿಯಲ್ಲಿ ನಾವು ನಮ್ಮ ಪ್ರತಿಬಿಂಬ ನೋಡ್ಲಕ್ಕೆ, ನಮ್ಮ ಮುಖ ನೋಡ್ಲಕ್ಕೆ ಆಗೋದಿಲ್ಲ. ಕನ್ನಡಿಯನ್ನು ಹೇಗೆಯಾದರೆ ಕೊಳೆ ಮುಚ್ಚತ್ತೋ ಹಾಗೆ, ಅದೇ ವಿಧವಾಗಿ ಯಥಾ ಹೇಗಾದರೆ ಉಲ್ಬೇನ ಗರ್ಭ ಆವೃತ, ಉಲ್ಬನೆ ಉಲ್ಬೇನ, ಉಲ್ಬ ಅಂತ ಹೇಳಿದ್ರೆ ಗರ್ಭಕೋಶ, ಗರ್ಭದ ಚೀಲೆ, ಅದಕ್ಕೆ ಉಲ್ಬ ಅಂತ ಕರೀತಾರೆ. ಈ ಗರ್ಭದ ಚೀಲೆ, ಆ ಗರ್ಭಕೋಶವನ್ನು ದಾಟಿಕೊಂಡು ಸುಮ್ಮನೆ ಅದನ್ನು ಛೇದನ ಮಾಡಿಕೊಂಡು ಬರ್ಲಕ್ಕಾಗೋದಿಲ್ಲ. ಒಂದು ಆಪರೇಷನ್ ಮಾಡ್ಬೇಕು, ಇಲ್ಲ ಡೆಲಿವರಿ ಮಾಡಿ, ಇದೆಲ್ಲ ಏನೋ ಮಾಡಬೇಕು ಹೊರತು ಗರ್ಭ ಆ ಗರ್ಭದ ಚೀಲದ ಒಳಗೆ ಹಾಗೇ ಆವೃತವಾಗಿರುತ್ತೆ. ಅದೇ ವಿಧವಾಗಿ ಯಥಾ ಉಲ್ಬೇನ ಗರ್ಭ ಆವೃತ ತಥಾ ತೇನ ಇದಂ ಆವೃತಂ, ಅದೇ ವಿಧವಾಗಿ ತೇನ ಅದರಿಂದ, ಆ ಕಾಮದಿಂದ ಇದಂ ಇದು ಆವರಿಸಲ್ಪಟ್ಟಿದೆ. ಇಲ್ಲಿ ಇದಂ ಅನ್ನುವ ಶಬ್ದಕ್ಕೆ 2 ಇಂಟರ್ಪ್ರಿಟೇಷನ್ಸ್ ನಮಗೆ ಹೇಳ್ತಾರೆ. ಅದನ್ನು ರಾಘವ ಸ್ವಾಮಿಗಳು ರಾಯರು ನಮಗೆ ಹೇಳಿದ ಮಾತುಗಳಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನು ಗೀತೆ ಅವರಿಟ್ಟಿದೆ ನೋಡೋಣ. ಅಶುಭ ಪ್ರೇರಕೇಶು ಕ್ರೋಧಾದಿ ಅಭಿಮಾನಿ ಅಸುರೇಶು ಕಾಮ ಕಥಂ ಬಲವಾನ್ ಇತ್ಯತಃ ಧೂಮೇನ ಇತ್ಯಾದಿ ಶ್ಲೋಕದ್ವಯೇನ ಅಂತೇಳಿ ರಾಯ ಹೇಳ್ತಾ ಇದ್ದಾರೆ. ಅಶುಭ ಪ್ರೇರಕರಲ್ಲಿ ಅಂದ್ರೆ ಅಸುರರಿದ್ದಾರೆ, ಅಸುರರು ನಮಗೆ ಅಶುಭ ಕೆಟ್ಟ ಕಾರ್ಯಗಳಲ್ಲಿ ಪ್ರೇರಣೆಯನ್ನು ಕೊಡ್ತಾ ಇರ್ತಾರೆ. ಕ್ರೋಧಾದಿ ಅಭಿಮಾನಿ ಅಸುರೇಶು, ಕ್ರೋಧ ಕಾಮ ಮುಂತಾದಿ ಅಭಿಮಾನಿ ಅಸುರರು ಯಾರಿದ್ದಾರೋ, ಅಭಿಮಾನಿ ದೇವತೆಗಳಿದ್ದಂತೆ ಅಭಿಮಾನಿ ದೈತ್ಯರಿದ್ದಾರೆ, ಅಭಿಮಾನಿ ಅಸುರರು ಇಲ್ಲ ಅಭಿಮಾನಿ ದೈತ್ಯರು, ಇವು ನಮಗೆ ಆ ಭಾವನೆಗಳನ್ನು ಬರುವಂತೆ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಮೇಲೆ ಪರಮಾತ್ಮ ಪ್ರೇರಣೆ ಕೊಡ್ತಾನೆ, ಆದರೆ ಆ ಪರಮಾತ್ಮ ಅವರವರ ಸ್ವಭಾವಾನುಸಾರವಾಗಿ ಎಲ್ಲ ಮಾಡಿದಂತೆ ಈ ಅಭಿಮಾನಿ ದೈತ್ಯರ ಮೂಲಕವಾಗಿ ನಮಗೆ ಪ್ರೇರಣೆಯನ್ನು ಕೊಡ್ತಾನೆ. ಈ ಅಭಿಮಾನಿ ಅಸುರರು ಇಲ್ಲ ಅಭಿಮಾನಿ ದೈತ್ಯರಲ್ಲಿ ಅಭಿಮಾನಿ ಅಸುರೇಶು ಕಾಮ ಕಥಂ ಬಲವಾನ್, ಆ ಕಾಮದ ಅಭಿಮಾನಿ ದೇವತೆ ಕಾಲನೇಮಿ ಅಂತ ನೋಡಿದ್ದೀವಿ, ಅವನು ಹೇಗೆ ಒಂದು ಬಲವತ್ತರವಾದ ಶಕ್ತಿ ಉಳ್ಳವನಾಗಿದ್ದಾನಂತೆ. ನಮ್ಗೆ ಇಲ್ಲೂ ಸಹ ಒಂದು ಸಂದೇಹವು ಬರುತ್ತೆ, ಲಾಸ್ಟ್ ಒಂದು ನೆನಪಿಗೆ ತರಬೇಕು. ಹಾಗೆ ಕಲಿಪುರುಷಕ್ಕಿಂತ ಕಾಲನೇಮಿ ಜಾಸ್ತಿಯ, ಕಾಲನೇಮಿಯಗೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡದೆ ಹೀ ಸೋ ಬಲವಂತ ಅಂತ ಹೇಳಿದ್ರೆ ಕಲಿಪುರುಷಕ್ಕೂ ಮೀರಿದಂತಹ ಬಲ ಕಾಲನೇಮಿಯಲ್ಲಿದೆಯಾ? ಯಾಕಂದ್ರೆ ದೈತ್ಯ ತಾರತಮ್ಯದಲ್ಲಿ ಕಾಲನೇಮಿ ಕಲಿಕ್ಕಿಂತಲೂ ಕೆಳಗೆ ಬರ್ತಾನೆ, ಆದರೆ ಅದರ ಲೆಸ್ ಪವರ್ಫುಲ್. ಸೊ ಈ ವಿಧವಾಗಿರುವಾಗ ಕಾಲನೇಮಿಕ್ಕಿಂತಲೂ ಹಾಗೆ ಐ ಮೀನ್ ಕಲಿಕ್ಕಿಂತಲೂ ಕಾಲನೇಮಿಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಹಾಗಲ್ಲ. ಆ ಕಾಲನೇಮಿ ಕೂಡ ಕಲಿಯ ಪ್ರಭಾವದಿಂದ ಅಂದ್ರೆ ಕಲಿ ಅವನ ಮೇಲೆ ನಿಂತಿದ್ದಾನೆ, ಕಲಿ ಆರ್ಡರ್ ಕೊಡ್ತಾ ಇದ್ದಾನೆ. ಸೊ ಕಾಲನೇಮಿ ಕಲಿಕ್ಕೆ ಮೀರಿ ನಿಂತಾನೆ ಅಂತಲ್ಲ, ಆ ಕಲಿಕ್ಕಿಂತ ಜಾಸ್ತಿ ಶಕ್ತಿ ಇದೆ ಅಂತಲ್ಲ, ಕಲಿ ಬಹಳ ದೊಡ್ಡ ಪವರ್ಫುಲ್ ಅವನೇ. ಆ ಕಲಿಯ ಆಜ್ಞೆದಿಂದ ಒಂದು ದೊಡ್ಡ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಕಾಲನೇಮಿ ಕೊಟ್ಟಿದ್ದಾನೆ. ಆ ಕಾಲನೇಮಿ ಆ ಕಲಿಯ ಪ್ರಭಾವದಿಂದಲೇ ಮಾಡ್ತಾನೆ. ಸೊ ಆ ಕಾಲನೇಮಿ ಒಂದು ಬಲವತ್ತರವಾದ ಒಂದು ಶಕ್ತಿ ಇದೆ ಅವನಿಗೆ ಅಂತ ಹೇಳಿ ಆ ಕಾಲನೇಮಿಗೆ ಇರುವ ಶಕ್ತಿಯನ್ನು ಹೇಳ್ತಾ ಇದ್ದಾರೆ. ಧೂಮೇನ ಇತ್ಯಾದಿ ಶ್ಲೋಕದ್ವೇನ ವಹ್ನಿ ಯಥಾ ಧೂಮೇನ ಆವ್ರಿಯತೆ ತಥಾ ತೇನ ಕಾಮೇನ ಇದಂ. ಇದಂ ಅನ್ನುವ ಶಬ್ದಕ್ಕೆ ಮೂರು ಲೇಯರ್ಸ್ ಆಫ್ ಮೀನಿಂಗ್. ಇದಂ ಅಂದ್ರೆ ಉತ್ತಮ ಜೀವಜಾತಂ, ಮಧ್ಯಮ ಜೀವಜಾತಂ, ಅಧಮ ಜೀವಜಾತಂ ಅನ್ನುವ ಮೂರು ಲೇಯರ್ಸ್ ತಗೊಂಡು ಈ ಮೂರು ಉದಾಹರಣೆಗೆ ಮೂರನ್ನು ಹಾಕೊಳ್ಳೋದು ಒಂದು ಅಪ್ರೋಚ್. ಇನ್ ಒನ್ ಅಪ್ರೋಚ್ ಇದಂ ಅಂದ್ರೆ ಉತ್ತಮ ಜೀವಜಾತವು ಅಂದ್ರೆ ಒಳ್ಳೆ ಮೋಕ್ಷ ಯೋಗ್ಯರಾದವರು ಉತ್ತಮ ಜೀವರಾಶಿಗಳು ಯಾರಿದ್ದಾರೋ ಆ ಉತ್ತಮ ಜೀವರಾಶಿಗಳು ಮೋಕ್ಷ ಯೋಗ್ಯರಾದವರಲ್ಲಿ ಅವರಲ್ಲಿ ಕೂಡ ಉತ್ತಮರಾದ ಜೀವರಾಶಿಗಳು ಯಾರಿದ್ದಾರೋ ಅವರಿಗೆ ಉತ್ತಮ ಜೀವಜಾತಂ ಅಂದ್ರೆ ಉತ್ತಮ ಜೀವ ಸಮೂಹ ಯಾವುದಾರೋ ಅವರು ಕಿಂಚಿತ್ ಆವೃತಂ ಸ್ವಲ್ಪವೇ ಆವರಿಸಲ್ಪಟ್ಟಿದ್ದಾರೆ. ಅಂದ್ರೆ ಈಗ ನೋಡ್ರಿ, ಬೆಂಕಿ ಮೇಲೆ ಹೊಗೆ ಇದ್ದರೆ ಬೆಂಕಿ ಪ್ರಭಾವ ಕಮ್ಮಿ ಆಯ್ತು ಅಂದ್ರೆ ಬೆಂಕಿ ಪ್ರಭಾವ ಕಮ್ಮಿ ಆಗ್ಲಿಲ್ಲ, ಆದ್ರೆ ಸ್ವಲ್ಪ ಹಾಗೆ ಹಾಗೆ ಹೊಗೆ ಅದು ಆ ಬೆಂಕಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆ ಹೊಗೆ ತೆಗೆದು ಬಿಟ್ಟರೆ ಬೆಂಕಿ ಚೆನ್ನಾಗಿ ಟಕ ತಗ ಕಾಣಿಸುತ್ತೆ. ಸೊ ಅದೇ ವಿಧವಾಗಿ ಈ ಉತ್ತಮ ಜೀವರಾಶಿಗಳನ್ನು ಈ ಬೆಂಕಿಯನ್ನು ಹೊಗೆ ಕವರ್ ಮಾಡಿದಂತೆ ಈ ಉತ್ತಮ ಜೀವರಾಶಿಗಳನ್ನು ಕಾಮವು ಕವರ್ ಮಾಡುತ್ತೆ. ಅಂದ್ರೆ ಆ ಹೊಗೆಯನ್ನು ಸುಲಭವಾಗಿ ತೆಗೆದು ಬಿಡಬಹುದು, ತೆಗೆದು ಬಿಟ್ಟರೆ ನಮಗೆ ಬೆಂಕಿ ಕಾಣಿಸುತ್ತೆ. ಅದೇ ವಿಧವಾಗಿ ಈ ಉತ್ತಮ ಜೀವರಾಶಿಗಳು ಕೂಡ ಸುಲಭವಾಗಿ ಆ ಕಾಮನನ್ನು ಸರಿಸಿಬಿಡ್ತಾರೆ, ಅವರಿಗೆ ತಮ್ಮ ಸಾಧನೆ ಮುಂದುವರಿಯುತ್ತೆ. ಆ ಕಾರಣದಿಂದ ಉತ್ತಮ ಜೀವರಾಶಿಗಳು ಹಾಗೆ ಆ ಕಾಮದಿಂದ ಈ ವಿಧವಾಗಿ ಅಂದ್ರೆ ಅವರಿಗೆ ಸ್ವಲ್ಪವೇ ಆವರಕವಾಗಿದೆ ಕಾಮವು ಉತ್ತಮ ಜೀವರಾಶಿಗಳ ಸ್ವಲ್ಪ ಮಾತ್ರ ಆವರಕವಾಗಿದೆ. ಯಥಾಚ ಹೇಗೆ ಆದರೆ ಆದರ್ಶ ದರ್ಪಣ, ಆದರ್ಶ ಅಂದ್ರೆ ದರ್ಪಣ. ಯಥಾಚ ಆದರ್ಶ ದರ್ಪಣ ಮಲೇನ ಆವೃತ, ಮಲೇನ ಕೊಲೆಯಿಂದ ಆವೃತ ಆವರಿಸಲ್ಪಟ್ಟಿದೋ ತಥಾ ಅದೇ ವಿಧವಾಗಿ ಇದಂ. ಇದಂ ಅಂದ್ರೆ ಈಗ ಮಧ್ಯಮ ಜೀವಜಾತಂ, ಎರಡನೇ ಉದಾಹರಣೆಗೆ ಮಧ್ಯಮ ಜೀವಜಾತ ಅಂದ್ರೆ ಮಿಡಲ್ ಲೇಯರ್ ನಲ್ಲಿ ಇರೋರು, ಮಧ್ಯಮ ಜೀವ ಸಮೂಹ ಯಾವುದಿದ್ದಾರೋ ಅವರು ತೇನ ಕಾಮೇನ ಅಧಿಕಮ ಆವೃತಂ ಅಂದ್ರೆ ಆ ಮುಂಚಿನ ಉತ್ತಮ ಜೀವರಾಶಿಗಳಿಗಿಂತ ಅಧಿಕವಾಗಿ ಆವರಿಸಲ್ಪಟ್ಟಿದ್ದಾರೆ. ಅಲ್ಲಿ ನೋಡ್ರಿ, ಹೊಗೆ ಬೆಂಕಿಯನ್ನು ಸ್ವಲ್ಪನೆ ಕವರ್ ಮಾಡುತ್ತೆ, ಆದರೆ ಈ ದರ್ಪಣ ಕನ್ನಡಿಯನ್ನು ಮಲಿನ ಕೊಲೆ ಸ್ವಲ್ಪ ಚೆನ್ನಾಗಿ ಆವರಿಸುತ್ತೆ, ಕವರ್ ಮಾಡಿರುತ್ತೆ. ಅದನ್ನು ಸ್ವಲ್ಪ ತೆಗಿಬೇಕಂದ್ರೆ ಆ ಮಣ್ಣನ್ನು ಕಿತ್ತಿ ಉದ್ದಿ ತೊಳೆದು ಅದನ್ನು ತೆಗಿಬೇಕು, ತೆಗೆದ್ರೆ ಹೊಟ್ಟೋಗತ್ತೆ. ಆದ್ರೆ ಸ್ವಲ್ಪ ಪ್ರಯತ್ನ ಮಾಡಬೇಕು, ಪ್ರಯಾಸ ಪಟ್ಟರೆ ಆ ಕನ್ನಡಿ ಮೇಲಿರುವ ಮಣ್ಣನ್ನು ತೆಗೆದಾಗ ಕನ್ನಡಿ ನಮಗೆ ಚೆನ್ನಾಗಿ ಕಾಣಿಸಿಕೊಡುತ್ತೆ. ಸೊ ಈ ವಿಧವಾಗಿ ಮಧ್ಯಮ ಜೀವರಾಶಿಗಳನ್ನು ಈ ಕಾಮ ಅನ್ನುವುದು ಹೇಗೆ ಆದರೆ ಕನ್ನಡಿಯನ್ನು ಕೊಳೆ ಕವರ್ ಮಾಡಿದ್ದು ಅದೇ ವಿಧವಾಗಿ ಕವರ್ ಮಾಡಿದೆ, ಅಂದ್ರೆ ಸ್ವಲ್ಪ ಚೆನ್ನಾಗಿ ಕವರ್ ಮಾಡಿದೆ, ಅಧಿಕವಾಗಿ ಕವರ್ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಲ್ಪ ಪ್ರಯಾಸ ಪಡಬೇಕು, ಪ್ರಯತ್ನ ಮಾಡಬೇಕು ಅದನ್ನು ಹೋಗಲು ಆ ಲೇಯರ್ ತೆಗಿಲಕ್ಕೆ, ಅದೇ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಯಥಾ ಹೇಗಾದರೆ ಚ ಗರ್ಭ ಉಲ್ಬೇನ, ಗರ್ಭ ಗರ್ಭವು ಉಲ್ಬೇನ ಅಂದರೆ ಗರ್ಭವೇಷ್ಟನ ಚರ್ಮಣ, ಗರ್ಭವನ್ನು ಒಳಗಿಟ್ಕೊಂಡಿರುವಂತಹ ಚರ್ಮ ಯಾವುದು, ಚೀಲ ಅಂತೀವಿ, ಗರ್ಭಚೀಲ ಇಲ್ಲ ಗರ್ಭಕೋಶ. ಆ ಗರ್ಭಕೋಶ ಹೇಗೆ ಗರ್ಭವನ್ನು ಆವರಿಸಿದೆಯೋ ಅದೇ ವಿಧವಾಗಿ ಆಚ್ಛಾದ್ಯತೆ ಆಚ್ಛಾದನೆ ಮಾಡಿದೋ ಅದೇ ವಿಧವಾಗಿ ತಥಾ ಇದಂ ಅಧಮ ಜೀವಜಾತಂ. ಈ ಅಧಮ ಜೀವಜಾತಗಳು ಅಂದ್ರೆ ಬಹಳ ಕೆಳಗಿನ ಮಟ್ಟದಲ್ಲಿರುವಂತಹ ಜೀವರಾಶಿಗಳು ಯಾರಿದ್ದಾರೋ ಆ ಜೀವ ಸಮೂಹವು ತೇನ ಆ ಕಾಮದಿಂದ ಕಾಮೇನ ಅತ್ಯಂತ ಆವೃತಂ ಬಹಳ ಚೆನ್ನಾಗಿ ಆವರಿಸಲ್ಪಟ್ಟಿದ್ದಾರೆ. ಅಂದ್ರೆ ಇವ್ರು ನೋಡ್ರಿ, ಗರ್ಭಕೋಶದಲ್ಲಿರುವ ಗರ್ಭ ಅಷ್ಟು ಸುಲಭವಾಗಿ ಹೊರಗೆ ಬರೋದಿಲ್ಲ, ಹೊರಗೆ ಬರೋದು ಕಷ್ಟ, ಅದನ್ನು ಸೀಳಿಸಿಕೊಂಡು ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅದೇ ವಿಧವಾಗಿ ಇವರು ಅಧಮ ಜೀವರಾಶಿಗಳು ಇಲ್ಲಿ ಕಾಮದಿಂದ ಆವರಿಸಲ್ಪಟ್ಟವರಾಗಿ ಬಹಳ ಅಧಿಕವಾಗಿ ಅತ್ಯಂತವಾಗಿ ಆವರಿಸಲ್ಪಟ್ಟಿದ್ದಾರೆ ಅಂತೇಳಿ ಈ ಮೂರು ವಿಧವಾದ ಪ್ರತಿಬಂಧಕ ಶಕ್ತಿಯನ್ನು ಹೇಳ್ತಾ ಇದ್ದಾರೆ. ಈ ವಿಧವಾಗಿ ತ್ರಿವಿಧಸ್ಯ ಅಪಿ ಜೀವಜಾತಸ್ಯ ಯಥಾಯೋಗ್ಯಂ ಯಥಾವತ್ತಯ ಪರ ಅಪರ ತತ್ವ ಜ್ಞಾನ ಪ್ರತಿಬಂಧಕ ಕಾಮ ಇತ್ಯರ್ಥ. ಇದರ ಒಟ್ಟಿಗೆ ಭಾವ ಏನು, ಇದರ ಒಟ್ಟಿಗೆ ಮೆಸೇಜ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು, ತ್ರಿವಿಧ ಜೀವರಾಶಿಗಳು ತ್ರಿವಿಧಸ್ಯಾಪಿ ಜೀವಜಾತಸ್ಯ, ಮೂರು ವಿಧವಾದ ಜೀವರಾಶಿಗಳಿಗೆ ಕೂಡ ಯಥಾಯೋಗ್ಯಂ ಯಥಾಯೋಗ್ಯವಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಯಥಾವತ್ತಯ ಅವರವರಿಗೆ ಕರ್ಮಗಳಿಗೆ ಎಲ್ಲದಕ್ಕೂ ತಕ್ಕಂತೆ ಪರ ಅಪರ ತತ್ವಜ್ಞಾನ ಪ್ರತಿಬಂಧಕ ಕಾಮ. ಪರಜ್ಞಾನ ಅಪರಜ್ಞಾನ, ಪರತತ್ವ ಅಪರತತ್ವ, ಈ ಪರ ಅಪರ ತತ್ವಗಳ ಜ್ಞಾನ ಯಾವುದಿದೋ ಅಂತಹ ಜ್ಞಾನಕ್ಕೆ ಪ್ರತಿಬಂಧಕವಾಗಿ ಈ ಕಾಮ ನಿಂತಿದೆ ಅಂಥೇಳಿ ನಮಗೆ ಈ ಮೆಸೇಜ್ ಕೊಟ್ಟಿದ್ದಾರೆ. ಇದನ್ನು ಇನ್ನೊಂದು ನಾನು ಹೇಳಿದ ಎರಡು ಅಪ್ರೋಚ್ ಇದೆ ಅಂತೇಳಿ, ಇದು ಒಂದು ಅಪ್ರೋಚ್. ಇನ್ನೊಂದು ಅಪ್ರೋಚ್ ನಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಯದ್ವಾ ಇಲ್ಲದಿದ್ದರೆ ಇದಂ ಇತಿ ಅನೇನ, ಇದಂ ಅನ್ನುವ ಈ ಶಬ್ದ, ಇದಂ ಅಂದ್ರೆ ದಿಸ್ ಒನ್, ಯಾವುದು ಇದಂ ಅಂದ್ರೆ ನಾವು ಉತ್ತಮ ಮಧ್ಯಮ ಅಧಮ ಜೀವಜಾತ ಅಂತ ಮೂರನ್ನು ತಗೊಂಡಿದ್ದೀವಿ. ಹಾಗೆ ತಗೊಳ್ಳದೆ ಇದಂ ಇತಿ ಅನೇನ ಈಶ್ವರ ಅಂತಃಕರಣ ಜೀವಾಖ್ಯಂ ವಸ್ತುತ್ರಯಂ ಗ್ರಾಹ್ಯಂ. ಮೂರು, ಏನು ಮೂರು? ಈಶ್ವರ ಅಂತಃಕರಣ, ಈಶ್ವರ ಅಂದ್ರೆ ಪರಮಾತ್ಮ, ಅಂತಃಕರಣ ಅಂದ್ರೆ ಇಂದ್ರಿಯಗಳು ಇತ್ಯಾದಿಗಳು, ಅಂತಃಕರಣಗಳು, ಆಮೇಲೆ ಜೀವಾಖ್ಯಂ ಅಂದ್ರೆ ಜೀವಜಾತ ಜೀವ ಸಮೂಹ ಅಂತ ಹೇಳಿ ಮೂರು ವಿಧವಾದ ವಸ್ತುಗಳನ್ನು ಕೂಡ ನಾವು ಗ್ರಹಣ ಮಾಡಿದರೆ ಇನ್ನೊಂದು ವಿಧವಾದ ಮೆಸೇಜ್, ಅನದರ್ ಟೈಪ್ ಆಫ್ ಮೆಸೇಜ್ ಈಸ್ ಆಬ್ವಿಯಸ್, ಅದು ನಮಗೆ ಕಾಣಿಸ್ಕೊಡುತ್ತೆ. ಏನು ಅಂತ ಹೇಳಿದರೆ, ವಹ್ನಿ ಯಥ ಧೂಮೇನ ಆವರಿಯತೆ. ವಹ್ನಿ ಅಂದ್ರೆ ಬೆಂಕಿ, ಬೆಂಕಿ ಹೇಗಾದರೆ ಧೂಮೇನ ಹೊಗೆಯಿಂದ ಆವರಿಯತೆ ಆವರಿಸಲ್ಪಟ್ಟಿದೋ ತಥಾ ಹಾಗೆ ಈಶ್ವರ ಈಶ್ವರ ಪರಮಾತ್ಮ ಜೀವಗತ ಕಾಮೇನ ಆವೃತ. ಪರಮಾತ್ಮನಿಗೆ ಕಾಮ ಇಲ್ಲ, ಜೀವಗತ ಕಾಮೇನ, ಜೀವನಲ್ಲಿರುವ ಕಾಮದಿಂದ ಪರಮಾತ್ಮ ಆವೃತನಾಗಿದ್ದಾನೆ. ಇದೇನಿ ಪರಮಾತ್ಮನನ್ನು ಹೇಗೆ ಆವರಿಸುತ್ತೆ ಅಂದ್ರೆ, ಪರಮಾತ್ಮ ಆವೃತನಾಗಿದ್ದಾನೆ ಅಂತ ಉದಾಹರಣೆ ನೋಡ್ರಿ, ಬೆಂಕಿಯನ್ನು ಹೊಗೆ ಆವರಿಸಿದಂತೆ. ನಿಜವಾಗಿ ಬೆಂಕಿಯನ್ನು ಹೊಗೆ ಆವರಿಸಿಲ್ಲ, ನಮಗೆ ಹೊರಗಿರುವವರಿಗೆ ಹೊಗೆ ಇದ್ದರೂ ಕೂಡ ಬೆಂಕಿ ಸುಡರೆ ಸುಟ್ಟೇ ಸುಡುತ್ತೆ, ಬೆಂಕಿಗೆ ಆ ಹೊಗೆ ಸುಡುವ ಶಕ್ತಿಯನ್ನು ತೆಗೆಯುವುದಿಲ್ಲ. ಆ ಹೊಗೆ ಇರುವುದರ ಮೂಲಕವಾಗಿ ಬೆಂಕಿ ನಮಗೆ ಕಾಣಿಸಿಕೊಡೋದಿಲ್ಲ ಹೊರತು ಆ ಬೆಂಕಿಗೆ ಸುಡುವ ಶಕ್ತಿ ಹಾಗೇ ಇರುತ್ತೆ. ಇಟ್ ವಿಲ್ ಸ್ಟಿಲ್ ಬರ್ನ್ ಯು, ಇಟ್ ವಿಲ್ ಹ್ಯಾಸ್ ಇಟ್ಸ್ ಓನ್ ಎಫೆಕ್ಟ್ಸ್. ಅದೇ ವಿಧವಾಗಿ ಪರಮಾತ್ಮ ಸ್ವಪ್ರಕಾಶಾನಂದಾತ್ಮಕನಾದ ಪರಮಾತ್ಮ ಅವನನ್ನು ಏನೂ ಆವರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮಗೆ ಜೀವಜಾತಿಗಳಲ್ಲಿರುವ ಕಾಮದ ಮೂಲಕವಾಗಿ ಪರಮಾತ್ಮ ಕಾಣಿಸಿಕೊಡುವುದಿಲ್ಲ, ನಮಗೆ ಪರಮಾತ್ಮನನ್ನು ನೋಡ್ಲಿಕ್ಕಾಗೋದಿಲ್ಲ. ಬೆಂಕಿ ಹೊಗೆ ಮೂಲಕವಾಗಿ ಬೆಂಕಿ ಕಾಣಿಸಿಕೊಡದೇ ಇರುವಂತೆ ನಮ್ಮಲ್ಲಿರುವ ಕಾಮದ ಮೂಲಕವಾಗಿ ಪರಮಾತ್ಮ ನಮಗೆ ಕಾಣಿಸಿಕೊಡುವುದಿಲ್ಲ. ಪರಮಾತ್ಮನ ಶಕ್ತಿ ಕಮ್ಮಿ ಆಯ್ತಂತಲ್ಲ, ಪರಮಾತ್ಮ ಹಾಗೇ ಇದ್ದಾನೆ, ಪೂರ್ಣ ಶಕ್ತಿಯಿಂದ ಇದ್ದಾನೆ, ಬೆಂಕಿಯಂತೆ ಇದ್ದಾನೆ ಪರಮಾತ್ಮ. ಆ ಪರಮಾತ್ಮನ ಮೇಲಿರುವಂತಹ ಆ ಕಾಮದ ಮೂಲಕವಾಗಿ ಹಾಗೆ ಬೆಂಕಿಯ ಮೇಲೆ ಹೋಗಿ ಇದ್ದಂತೆ ನಮ್ಮ ಆ ಪರಮಾತ್ಮನನ್ನು ಈ ಕಾಮ ನಮ್ಮದಲ್ಲಿರುವ ಕಾಮ ಆವರಿಸಿದೆ ಅಂದ ಅರ್ಥ ಏನು, ನಮಗೆ ಆ ಪರಮಾತ್ಮ ಕಾಣಿಸದೇ ಇರುವಂತೆ ಮಾಡ್ತಾ ಇದೆ ನಮ್ಮ ಕಾಮ. ನಮ್ಮವಳ್ಳಿರುವಂತಹ ಈ ಕಾಮ ಅನ್ನುವ ಒಂದು ಪ್ರಕ್ರಿಯೆ ಪರಮಾತ್ಮನನ್ನು ಕಾಣಿಸದೇ ಇರುವಂತೆ ಮಾಡ್ತಾ ಇದೆ ಅಂತ ಅದರ ಅರ್ಥ. ಸೊ ಅದೇ ಆಯುಧ ತಗೋಬೇಕು. ಪ್ರಕಾಶ ರೂಪ ಅಪಿ ಅಗ್ನಿ ಧೂಮೇನ ಆವೃತ ಅನ್ಯೈಹಿ ಯಥಾನ ದೃಶ್ಯತೆ. ಅಂದ್ರೆ ಪ್ರಕಾಶ ರೂಪವಾದದ್ರೂ ಕೂಡ ಅಗ್ನಿಯು ಬೆಂಕಿಯು ಹೊಗೆಯಿಂದ ಆವರಿಸಲ್ಪಟ್ಟದ್ದಾಗಿ ಅನ್ಯೈಹಿ ಇತರರಿಂದ ಯಥಾ ನ ದೃಶ್ಯತೆ ಹೇಗಾದರೆ ಕಾಣಿಸಿಕೊಡುವುದಿಲ್ಲವೋ ತಥಾ ಹಾಗೆ ಈಶ್ವರ ಸರ್ವೇಶ್ವರನು ಪರಮಾತ್ಮನು ಸ್ವಯಂ ಆಗಿ ಸರ್ವಂ ಜಾನನ್ನಪಿ ಅವನು ಎಲ್ಲದರನ್ನು ತಿಳಿದವನಾಗಿದ್ದಾನೆ, ಜ್ಞಾನಾನಂದ ಸ್ವರೂಪನಾಗಿದ್ದಾನೆ, ಪ್ರಕಾಶಾತ್ಮಕನಾಗಿದ್ದಾನೆ. ಆದರೂ ಕೂಡ ನ ಅನ್ಯೈಹಿ ಜ್ಞಾಯತ ಬೇರೆಯವರಿಂದ ತಿಳಿಯಲ್ಪಡುವುದಿಲ್ಲ ಇತ್ಯರ್ಥ ಅಂತ ಇದರ ಭಾವ. ಅದೇ ವಿಧವಾಗಿ ಆದರ್ಶ ಮಲೇನ ಇವ ಅಂತಃಕರಣಂ ಕಾಮೇನ ಆವೃತಂ ಯಥಾ ಆದರ್ಶ ಮಲೇನಾವೃತ ಮುಖಾದಿ ಅಭಿವ್ಯಕ್ತಿ ಹೇತು ನಭವತಿ ತಥಾ ಜೀವ ಅಂತಃಕರಣಂ ಕಾಮ ಆವೃತಂ ಸದ್ ಈಶ್ವರಂ ಜೀವಂ ವಾ ನ ಪ್ರಕಾಶಯತಿ ಇತ್ಯರ್ಥ. ನೋಡ್ರಿ, ಬೆಂಕಿ, ಹೀಗೆ ಬೆಂಕಿ ಉದಾಹರಣೆ ಆಗೋಯ್ತು. ಇಲ್ಲಿ ಕನ್ನಡಿ, ಕನ್ನಡಿ ಮೇಲೆ ಕೊಲೆಗೆ ಹಾಕಿದ್ರೆ ಏನಾಯ್ತು, ಕನ್ನಡಿಯಲ್ಲಿ ನಾವು ನಮ್ಮ ಪ್ರತಿಬಿಂಬ ನೋಡ್ಲಿಕ್ಕಾಗೋದಿಲ್ಲ. ವಿ ಕೆ ನಾಟ್ ಸಿ ಅವರ್ ಸೆಲ್ಸ್, ವಿ ಕೆ ನಾಟ್ ಸಿ ನೋ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್, ಯಾವುದು ಸರಿಯಾಗಿ ಅದರಲ್ಲಿ ಪ್ರತಿಫಲಿಸುವುದಿಲ್ಲ ಕನ್ನಡಿಯಲ್ಲಿ. ಅದರ ಮೇಲೆ ಚೆನ್ನಾಗಿ ಮಣ್ಣು ಹಾಕಿದ್ರೆ ಆ ಕನ್ನಡಿಯಲ್ಲಿ ಏನು ಪ್ರತಿಫಲಿಸುವುದಿಲ್ಲ. ವಿ ಕೆ ನಾಟ್ ಸಿ ಅವರ್ ಇಮೇಜಸ್ ಇನ್ ದ ಮಿರರ್. ಅದೇ ವಿಧವಾಗಿ ಇಲ್ಲಿ ಅಂತಃಕರಣಗಳನ್ನು, ನಮ್ಮಲ್ಲಿರುವ ಅಂತಃಕರಣಗಳನ್ನು ಏನ್ ಮಾಡುತ್ತೆ, ಈ ಕಾಮ ಮಲೇನ ಆವೃತ ಮುಖಾದಿ ಅಭಿವ್ಯಕ್ತಿ ಹೇತು ನಮಹತಿ ತಥಾ ಜೀವ ಅಂತಃಕರಣಂ ಕಾಮಾವೃತಂ. ಯಾವಾಗಾದರೆ ನಮ್ಮ ಅಂತಃಕರಣಗಳು ಕಾಮದಿಂದ ಆವರಿಸಲ್ಪಟ್ಟದ್ದು ಆಗತ್ತೋ ಆವಾಗ ಈಶ್ವರಂ ಜೀವಂ ವಾ ನ ಪ್ರಕಾಶಯತಿ, ನಮ್ಮ ಸ್ವರೂಪವು ನಮಗೆ ಗೋಚರವಾಗೋದಿಲ್ಲ. ನಮಗೇನಾಗತ್ತೆ, ಜೀವಾಚ್ಛಾದಿಕ ಪರಮಾಚ್ಛಾದಿಕ, ಪರಮಾಚ್ಛಾದಿಕ ಏನು ಮಾಡುತ್ತೆ, ಪರಮಾತ್ಮ ಕಾಣಿಸದಂತೆ ಮಾಡುತ್ತೆ. ಜೀವಾಚ್ಛಾದಿಕ ಜೀವ ನಮ್ಮ ಸ್ವರೂಪವೇ ನಮ್ಮ ಏನ್ರಿ, ನಿಮ್ಮ ಸ್ವರೂಪ ಎಂತಾದ್ರಿ, ನನಗೆ ಗೊತ್ತಿಲ್ಲ ರೀ, ಹಾಗೆ ಹೇಳ್ತೀವಿ. ಯಾಕಂದ್ರೆ ನಮ್ಮ ಸ್ವರೂಪ ಎಂತಾದ್ರೂ ನಮಗೆ ಗೊತ್ತಿಲ್ಲ, ಪರಮಾತ್ಮ ಎಂತವನು ಗೊತ್ತಿಲ್ಲ. ನಮ್ಮ ಸ್ವರೂಪವೂ ನಮಗೆ ಗೊತ್ತಿಲ್ಲದೆ ಮಾಡುವತ್ತೇ ಕಾಮ ಅಂತಃಕರಣಗಳನ್ನು ಮುಚ್ಚಿಬಿಟ್ಟು, ಅದೇ ಕಾಮ ಅಂತಃಕರಣಗಳನ್ನು ಮುಚ್ಚಿಬಿಟ್ಟು ಪರಮಾತ್ಮ ಕಾಣಿಸದಂತೆ ಮಾಡುತ್ತೆ. ಸೊ ಪರಮಾತ್ಮ ಕಾಣಿಸದಂತೆ ಮಾಡುವುದು ನಮ್ಮ ಜೀವವೇ, ನಮ್ಮ ಸ್ವರೂಪವೇ ನಮಗೆ ಕಾಣಿಸದಂತೆ ಮಾಡುವುದು. ಇಂತಹ ಶಕ್ತಿ ಕಾಮಕ್ಕೆ ಹೇಗೆ ಬರುತ್ತೆ? ಅಂತಃಕರಣಗಳನ್ನು ಮುಚ್ಚುವುದರ ಮೂಲಕವಾಗಿ. ಅಭಿವ್ಯಕ್ತಿಯಾಗುವುದಿಲ್ಲ, ಪರಮಾತ್ಮ ಅಭಿವ್ಯಕ್ತನಾಗುವುದಿಲ್ಲ, ಜೀವವು ಅಭಿವ್ಯಕ್ತವಾಗುವುದಿಲ್ಲ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಹೇಗೆ ಅಭಿವ್ಯಕ್ತವಾಗುವುದಿಲ್ಲವೋ ಅದೇ ವಿಧವಾಗಿ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ನಮಗೆ ಕಾಣಿಸಿಕೊಡುವುದಿಲ್ಲ. ಅದೇ ವಿಧವಾಗಿ ಈ ಕಾಮದಿಂದ ಆವರಿಸಲ್ಪಟ್ಟ ಅಂತಃಕರಣಗಳ ಮೂಲಕವಾಗಿ ನಮಗೆ ಪರಮಾತ್ಮ ಕಾಣಿಸುವುದಿಲ್ಲ, ಜೀವನು ಕಾಣಿಸುವುದಿಲ್ಲ ಅಂಥೇಳಿ ಈ ಎರಡನೇ ಉದಾಹರಣೆ. ಹಾಗೆ ಅದನ್ನು ನಾವು ಅನ್ವಯ ಮಾಡ್ಕೋಬೇಕು. ಅದಾದ ಮೇಲೆ ಸೊ ಇಲ್ಲಿ ಹೇಳ್ತಾ ಇದೆ, ನ ಪ್ರಕಾಶ ರೀತ್ಯತಃ ಯಥಾ ಉಲ್ಬೇನ ಆವೃತ ಗರ್ಭ ತಥಾ ಕಾಮೇನ ಆವೃತ ಜೀವ ಉಲ್ಬೇನ ವೇಷ್ಟಿತೋ ಗರ್ಭ ಯಥಾ ವ್ಯಾಪಾರ ಅಕ್ಷಮ ತಥಾ ಜೀವೋಪಿ ಕಾಮೇನಾವೃತ ನ ಈಶ್ವರಾದಿ ಜ್ಞಾನೇ ಕ್ಷಮ ಇತ್ಯರ್ಥ. ಅಂದ್ರೆ ಏನಾಯಿತು, ಯಥ ಹೇಗಾದರೆ ಉಲ್ಬೇನ ಗರ್ಭದ ಚೀಲೆಯಿಂದ ಆವೃತ ಆವರಿಸಲ್ಪಟ್ಟ ಆಚ್ಛಾದಿತವಾಗಿ ಮುಚ್ಚಲ್ಪಟ್ಟಿರುವಂತಹ ಗರ್ಭ ಗರ್ಭವು ಕೂಡ ಇರತ್ತೋ ತಥಾ ಅದೇ ವಿಧವಾಗಿ ಕಾಮೇನ ಆವೃತ ಕಾಮದಿಂದ ಆವರಿಸಲ್ಪಟ್ಟಿರುವಂತಹ ಜೀವ ಜೀವನು ಉಲ್ಬೇನ ವೇಷ್ಟಿತ ಉಲ್ಬೇನ ಗರ್ಭಚೀಲದಿಂದ ವೇಷ್ಟಿತ ಗರ್ಭ ಯಥ ಮುಚ್ಚಲ್ಪಟ್ಟಿರುವಂತಹ ಗರ್ಭದಂತೆ ವ್ಯಾಪಾರ ಅಕ್ಷಮ. ಈಗ ನೋಡ್ರಿ, ಗರ್ಭದಲ್ಲಿ ಶಿಶು ಇರ್ತಾನೆ ಒಂದು ಇರುತ್ತೆ, ಅದೇನು ಓಡಾಡಿ ನಾ ಎಲ್ಲ ಮಾಡುತ್ತಾ ಕೆನ್ ಕ್ಲೈಮ್ ಅಂತ ಸ್ಟೇಸ್ ಎಲ್ಲ ಮಾಡ್ಲಕ್ಕ ಈ ವ್ಯಾಪಾರಗಳು ಏನು ಮಾಡ್ಲಕ್ಕ ಆಗೋದಿಲ್ಲ. ಗರ್ಭಕೋಶದಲ್ಲಿ ಒಳಗೆ ಇರುವಂತಹ ಆ ಜೀ ಗರ್ಭ ಪಿಂಡ ಹೇಗಾದರೆ ಎಲ್ಲಾ ವ್ಯಾಪಾರಗಳನ್ನು ಮಾಡುವುದರಲ್ಲಿ ಅಸಮರ್ಥನಾಗಿರ್ತಾನೆ, ಅಂದ್ರೆ ಇಟ್ ಈಸ್ ಇನ್ಕೇಪಬಲ್ ಆಫ್ ಡೂಯಿಂಗ್ ಪರ್ಫಾರ್ಮಿಂಗ್ ವೇರಿಯಸ್ ಆಕ್ಟಿವಿಟೀಸ್. ಅದೇ ವಿಧವಾಗಿ ಈ ಜೀವ ಕೂಡ ಕಾಮದಿಂದ ಆವರಿಸಲ್ಪಟ್ಟವನಾದಾಗ ಅವನು ಯಾವ ವ್ಯಾಪನೇನ್ರಿ, ನಾವು ಕಾಮದಿಂದ ಆವರಿಸಲ್ಪಟ್ಟು ವಿ ಆರ್ ಸ್ಟಿಲ್ ಗೋಯಿಂಗ್ ಮೂವಿಂಗ್ ಅರೌಂಡ್ ಎಲ್ಲ ಮಾಡ್ತಾ ಇದೀವಲ್ಲ ಅಂದ್ರೆ ಮಾಡ್ತೀವಿ, ಆದ್ರೆ ಯಾವ ವ್ಯಾಪಾರಗಳು ಪರಮಾತ್ಮ ಸಂಬಂಧವಾದಂತಹ ವ್ಯಾಪಾರಗಳಂದ್ರೆ ಜ್ಞಾನ ಪರಾಪರ ತತ್ವವನ್ನು ಚೆನ್ನಾಗಿ ತಿಳ್ಕೊಳ್ಳುವುದು, ಪರಮಾತ್ಮನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು, ಈ ಜ್ಞಾನ ಶಕ್ತಿ ನಮಗೆ ಬರುವುದಂತೆ ಮಾಡುತ್ತೆ. ಕಾಮೇನಾವೃತ ನ ಈಶ್ವರಾದಿ ಜ್ಞಾನೇ ಕ್ಷಮ ಇತ್ಯರ್ಥ. ಅಂದ್ರೆ ಈಶ್ವರ ಭಗವಂತನ ಬಗ್ಗೆ ತಿಳುಕೊಳ್ಳುವ ವಿಷಯದಲ್ಲಿ ಸಮರ್ಥನಾಗುವುದು, ಆ ಭಗವಂತನು ತಿಳುಕೊಳ್ಳುವ ಅನ್ನುವ ವ್ಯಾಪಾರಾದಿಗಳಲ್ಲಿ ಆ ಜೀವ ಸಮರ್ಥನ ಆಗುವುದಿಲ್ಲ. ನ ಕ್ಷಮ ಇತ್ಯರ್ಥ, ಅವನು ಸಮರ್ಥನ ಆಗುವುದಿಲ್ಲ. ಅಂದ್ರೆ ಹೇಗಾದರೆ ಗರ್ಭದಲ್ಲಿರುವಂತಹ ಪಿಂಡ ಗರ್ಭಕೋಶದಿಂದ ಮುಚ್ಚಲ್ಪಟ್ಟದ್ದಾಗಿ ವ್ಯಾಪಾರಾದಿಗಳನ್ನು ಮಾಡುವುದಕ್ಕೆ ಸಮರ್ಥವಾಗುವುದಿಲ್ಲವೋ ಅದೇ ವಿಧವಾಗಿ ಜೀವನು ಕೂಡ ಆ ಕಾಮದಿಂದ ಆವೃತನಾಗಿರುವಾಗ ಮುಚ್ಚಲ್ಪಟ್ಟವನಾದಾಗ ಅವನು ಈಶ್ವರಾದಿ ಜ್ಞಾನ ಪ್ರಾಪ್ತಿ ಮುಂತಾದ ವಿಷಯಗಳಲ್ಲಿ ಅವನು ಅಸಮರ್ಥನಾಗಿರ್ತಾನೆ, ಅಂತಹ ವ್ಯಾಪಾರಗಳು ಅವನಿಂದ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಈ ವಿಧವಾಗಿ ಇದಂ ಅನ್ನುವ ಶಬ್ದಕ್ಕೆ ಈ ಇನ್ನೊಂದು ಅರ್ಥವನ್ನು ಕೊಡುವುದರ ಮೂಲಕವಾಗಿ ಇದು ಆಚಾರ್ಯರು ಭಾಷಾತಾತ್ಪರ್ಯಗಳಲ್ಲಿ ಹೇಳಿದ ಭಾವನೆಯನ್ನು ಸುಂದರವಾಗಿ ಗೀತಾವೃತ್ತಿಯಲ್ಲಿ ರಾಯರು ನಮಗೆ ಸರಳವಾದ ಭಾಷೆಯಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಸೊ ಆ ಭಾವನೆಗಳನ್ನು ಈ ವಿಧವಾದ ಎರಡು ಅಪ್ರೋಚಸ್ ನಲ್ಲಿ ನಾವು ನೋಡಿದಾಗ ಎರಡು ಡಿಫರೆಂಟ್ ಟೈಪ್ ಆಫ್ ಥಿಂಕಿಂಗ್ ಪ್ರಾಸೆಸ್ ನಮಗೆ ಗೊತ್ತಾಗುತ್ತೆ. ಇದನ್ನು ನಾವು ಇಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ 39ನೇ ಶ್ಲೋಕ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕಾಯೇನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂಪ್ರದಾಯ. ಬೇಗನೆ ಮುಗಿತು, ಯಾಕಂದ್ರೆ ಒಂದು ಲಾಜಿಕಲ್ ಪಾಯಿಂಟ್ ನೆಕ್ಸ್ಟ್ ಶ್ಲೋಕ ಪೂರ್ತಿಯಾಗಿ ಮಾಡೋಣ. ಹಲೋ
ಹಲೋ ಕೇಶವ್, ಸಾಷ್ಟಾಂಗ ನಮಸ್ಕಾರ. ದಿಸ್ ಇಸ್ ವೆಂಕಟೇಶ್.
ಹಾ ಹೇಳಿ.
ಹಲೋ, ಏನಿಲ್ಲ,
ನಮಸ್ಕಾರ.
ಎಲ್ಲಾರ ಕಡೆಯಿಂದ ಈ ಪಾಠ ಸ್ಟಾರ್ಟ್ ಆಗಿದ್ದು ಆ ಕಾರಣಕ್ಕೆ ಎಲ್ಲಾರ ಕಡೆಯಿಂದ ನಮಸ್ಕಾರ ಹೇಳೋಣ ಅಂತ ಅಷ್ಟೇ.
ಹಾ, ತುಂಬಾ ಸಂತೋಷ ರೀ.
ಹಾ, ಸೊ ನಿನ್ನೆ ಅದು ಮಂಗಳ ನೋಡಿದ್ವಿ.
ಹಾ,
ನಾವು ರೀಚಿಂಗ್ ದಿ ಎಂಡ್ ಆಫ್ ಚಾಪ್ಟರ್ 3.
ಸೊ
ಎಲ್ಲಾರು ಅಂತಿಗೂ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ.
ಹಾ, ತುಂಬಾ ಸಂತೋಷ ರೀ. ದೇವರು ಒಳ್ಳೇದು ಮಾಡಲಿ, ಹೀಗೆ ನಮ್ಮ ಜ್ಞಾನ ಕಾರ್ಯ ಚೆನ್ನಾಗಿ ನಿರ್ವಿಘ್ನವಾಗಿ ನಡೀಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ
ಇದ್ದೀನಿ. ನಮಸ್ಕಾರ ರೀ,
ಹೇಗಿದ್ದೀರಾ?
ಆರಾಮಿದ್ದೀನಿ. ಆರಾಮ?
ಹಾ, ಆರಾಮ ಇದ್ದೀರಿ.
ನನಗೆ ಸ್ವಲ್ಪ ಒಂದು ಪ್ರಶ್ನೆ ಇತ್ತು ಇವತ್ತು ಮಾಡಿದ ಪಾಠದಲ್ಲಿ.
ಶೂರ್.
ಯಾರು ಕೊಡೋ ಎರಡನೇ ಉದಾಹರಣೆ ನಾವು ನೋಡಿದ್ರೆ ಮತ್ತೆ ಅಲ್ಲಿ ಮೂರು ಪ್ರಸಂಗಗಳು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮೊದಲನೇದ್ರಲ್ಲಿ ಅಗ್ನಿಯನ್ನ ಆವರಿಸೋ ಹೊಗೆ ಉದಾಹರಣೆ ಕೊಟ್ಬಿಟ್ಟು ಅಲ್ಲಿ ನಮಗೆ ಭಗವಂತನ ಸ್ವರೂಪ ಮತ್ತೆ ಭಗವಂತ ಜ್ಞಾನ ಸರಿಯಾಗಿ ತಿಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಜೀವದ ಬಗ್ಗೆನೂ ಜ್ಞಾನ ತಿಳಿಯಲ್ಲ, ಭಗವಂತನ ಬಗ್ಗೆನೂ ಜ್ಞಾನ ತಿಳಿಯಲ್ಲ ಅಂತ ಹೇಳ್ತಾರೆ. ಅಂಡ್ ಫರ್ದರ್ ಲೆವೆಲ್ ಇಸ್ ನ ಈಶ್ವರಾದಿ ಜ್ಞಾನೇ ಕ್ಷಮ ಅಂತ ಹೇಳ್ತಾರಲ್ಲ. ಇದು ಮೂರು ಲೆವೆಲ್ ಅಂತ ತಗೋಬೇಕಾ ಅಥವಾ ಕಾಮ ಅನ್ನೋದು ಸೈಮಲ್ಟೇನಿಯಸ್ ಆಗಿ ಈ ಮೂರನ್ನು ಉಂಟು ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕಾ?
ಇದು ಹೇಗೆ ಅಂತ ಹೇಳಿದ್ರೆ, ಆ ಕಾಮದ ಬಲ ಶಕ್ತಿ ಎಂತಹದ್ದು ಅಂತ ಹೇಳಿ ಭಗವಂತನ ಬಗ್ಗೆ ಹೇಳುವಾಗ ಅದು ಮಿಕ್ಕವರಿಗೆ ಕಾಣಿಸದಂತೆ ಮಾಡುತ್ತೆ ಅಷ್ಟೇ ಅಂತ ಹೇಳಿ. ಅಂದ್ರೆ ಕಾಮದ್ದು ಇಟ್ ಈಸ್ ಎ ಥಿನ್ ಲೇಯರ್, ಹಾಗೆ ಹೋಗಿದಂತೆ ಥಿನ್ ಲೇಯರ್ ಅಂತ ಹೇಳಿ. ಅಂದ್ರೆ ಕಾಮದ ಶಕ್ತಿ ಸ್ವಲ್ಪ ಆ ಭಗವಂತನನ್ನು ಕಾಣಿಸದೆ ಮಾಡುವ, ಅಂದ್ರೆ ಭಗವಂತನ ವಿಷಯದಲ್ಲಿ ಅದಕ್ಕೆ ಏನು ಶಕ್ತಿ ಇಲ್ಲ. ಸೊ ಹೊಗೆ ಹಾಗಾದರೆ ಬೆಂಕಿಯನ್ನು ಕವರ್ ಮಾಡಿದಂತೆ ಕಾಣುತ್ತೆ, ನಿಜವಾಗಿ ಕವರ್ ಮಾಡೋದಿಲ್ಲ, ಬೆಂಕಿ ಶಕ್ತಿ ಹಾಗೆ ಇರುತ್ತೆ ಅನ್ನುವ ಉದಾಹರಣೆಯಲ್ಲಿ ಆ ವಿಧವಾಗಿ ಮೊದಲನೇ ತಗೊಂಡು. ಎರಡನೇದರಲ್ಲಿ ತಗೊಂಡಾಗ ಅಲ್ಲಿ ನಮಗೆ ಅಂತಕ ಅಂದ್ರೆ ಒಂದು ಸಾಧನೆ ನೋಡ್ರಿ, ಒಂದು ಪರಾಧೀನ ಕರ್ತೃ, ಒಂದು ಸಾಧನೆ, ಒಂದು ಗಮ್ಯಸ್ಥಾನ, ಈ ಮೂರು ಲೇಯರ್ಸ್ ನ ಹೇಳ್ತಾ ಇದೆ. ಎರಡನೇ ಉದಾಹರಣೆ ಅಪ್ರೋಚ್ ನಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದ್ರೆ, ಮೊದಲು ಆ ಹೊಗೆಯ ಉದಾಹರಣೆಯಲ್ಲಿ ಆ ಗಮ್ಯಸ್ಥಾನ ಪರಮಾತ್ಮನನ್ನು ಹೇಳ್ತಾ ಇದೆ. ಆ ಪರಮಾತ್ಮ ಗಮ್ಯಸ್ಥಾನ ಬೆಂಕಿಯಂತೆ ಅದು ಸುಸ್ಪಷ್ಟವಾಗಿ ಚೆನ್ನಾಗಿ ಪ್ರಕಾಶಮಾನವಾಗಿದೆ ಅಂತ ಹೇಳುವುದಕ್ಕಾಗಿ ಮೊದಲನೇ ಉದಾಹರಣೆ ತಗೊಂಡಿದ್ದಾರೆ. ಎರಡನೇ ಉದಾಹರಣೆ ತಗೊಂಡಾಗ ಸಾಧನೆಗಳನ್ನು ಮುಚ್ಚುತ್ತೆ, ಅಂದ್ರೆ ಅಂತಃಕರಣಗಳು ಸಾಧನಗಳಿದ್ದಂತೆ, ದೇ ಆರ್ ದಿ ಟೂಲ್ಸ್. ಆ ಟೂಲ್ಸ್ ಅನ್ನು ಮುಚ್ಚಿದಾಗ ಏನಾಗುತ್ತೆ, ಆ ನಾವು ವಿ ಹ್ಯಾವ್ ಟು ಡೂ ಸಮ್ ಎಫರ್ಟ್, ನಾವು ಪ್ರಯತ್ನವನ್ನು ಮಾಡಿ ಆ ಅಂತಃಕರಣಗಳನ್ನು ನಮ್ಮ ವಶದಲ್ಲಿ ಇಟ್ಟುಕೊಂಡು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಪರಮಾತ್ಮನೇ ಈ ಅಂತಃಕರಣಗಳನ್ನು ನನಗೆ ಸ್ವಲ್ಪ ಉಪಯೋಗಕಾರಿ ಆಗುವಂತೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಸಾಧನೆಯನ್ನು ಮಾಡಿ ಅಂತಃಕರಣಗಳನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಈ ಅಂತಃಕರಣ ಸಾಧನಗಳ ವಿಷಯದಲ್ಲಿ ಎರಡನೇ ಉದಾಹರಣೆ ತಗೊಂಡು, ಮೂರನೇ ಉದಾಹರಣೆ ಜೀವಗಳ ವಿಷಯದಲ್ಲಿ ಹೇಳುವಾಗ, ಜೀವಗಳನ್ನು ಕಾಮ ಮುಚ್ಚಿದರೆ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂತಃಕರಣಗಳನ್ನು ಮುಚ್ಚುವುದು ಮಾತ್ರವೇ ಅಲ್ಲ, ಏನಾಗುತ್ತೆ ಆ ಜೀವನ ಕರ್ಮಗಳ ಮೂಲಕವಾಗಿಯೂ ಆ ಜೀವನ ಸ್ವಭಾವದಲ್ಲಿಯೂ ಇದ್ದು ಆ ಅನೇಕ ರೀತಿಗಳಲ್ಲಿ ಆ ಜೀವನನ್ನೇ ಕಾಮ ಮುಚ್ಚಿಬಿಟ್ರೆ ಅವನು ಅಂತಃಕರಣ, ಈಗ ಅಂತಃಕರಣ ಮುಚ್ಚಿದಾಗ ಏನಾಗುತ್ತೆ, ಜೀವಗೆ ಇನ್ನೂ ಆಸೆ ಇರುತ್ತೆ, ಹೀಗೆ ಪ್ರಾರ್ಥನೆ ಮಾಡಬಹುದು, ಭಗವಂತನನ್ನು ಬೇಡಿಕೊಂಡು ಸ್ವಲ್ಪ ಪ್ರಯತ್ನ ಮಾಡಲಿಕ್ಕೆ ಒಂದು ಅವಕಾಶವಾದಿರುತ್ತೆ. ಜೀವನೇ ಮುಚ್ಚಿಬಿಟ್ರೆ ಆವಾಗ ಅವನು ಅಂತಃಕರಣಗಳನ್ನು ಉಪಯೋಗಿಸಬೇಕನ್ನುವ ಇಚ್ಛೆ ಸಹಿತ ಅವನಿಗೆ ಬರೋದಿಲ್ಲ. ಅಂತಃಕರಣಗಳನ್ನು ನಾವು ಸ್ವಲ್ಪ ಪ್ರಯತ್ನ ಮಾಡಿ ಹತೋಟಿಯಲ್ಲಿ ತಂದುಕೊಳ್ಳೋಣ ಅನ್ನುವ ಆಸೆ ಸಹಿತ ಬರೋದಿಲ್ಲ. ಸೊ ಆ ಜೀವನನ್ನು ಮುಚ್ಚಿದಾಗ ಅವನು ಅಸಲು ಹೀ ಡಸಂಟ್ ಈವನ್ ಗೋ ಇನ್ ದ ಡೈರೆಕ್ಷನ್, ಅದರಲ್ಲಿ ಆ ವ್ಯಾಪಾರಗಳು ಮಾಡುವ ಡೈರೆಕ್ಷನ್ ಅಲ್ಲಿ ಕೂಡ ಹೋಗೋದಿಲ್ಲ ಅವನು. ಸೊ ಅದು ಬಹಳ ಗಟ್ಟಿಯಾಗಿರುತ್ತೆ, ಇಟ್ ಇಸ್ ಸೋ ಸ್ಟ್ರಾಂಗ್ ಅಂತ ಹೇಳುವುದಕ್ಕಾಗಿ ಮೂರನೇ ಉದಾಹರಣೆ. ಸೊ ಈ ವಿಧವಾಗಿ ತ್ರೀ ಲೇಯರ್ಸ್ ನಲ್ಲಿ ಈ ಕಾಮದ ಶಕ್ತಿ ಹೇಗೆ ಪ್ರದರ್ಶಿತವಾಗುತ್ತೆ ಅನ್ನೋದನ್ನು ಆ ಎರಡನೇ ಅಪ್ರೋಚ್ ನಲ್ಲಿ ನಮ್ಗೆ ತೋರಿಸಿಕೊಟ್ಟಿದ್ದಾರೆ.
Hierarchically, so this seems to be a hierarchical influence of karma.
How?